आप सुन रहे हैं रेडियो रवीश।
नमस्कार, मैं रवीश कुमार। दिस पॉडकास्ट हैज बीन जनरेटेड बाय आर्टिफिशियल इंटेलिजेंस। द वॉइस यू विल नाउ हियर इज नॉट माइंड बट जनरेटेड बाय अ मशीन। वी आर ट्राइंग टू रीच न्यू ऑडियंसेस एंड दस मेकिंग यूज ऑफ व्हाट एआई हैज टू ऑफर। देयर माइट बी सम ट्रांसलेशन रिलेटेड इनएक्यूरेसीज। इन दैट केस प्लीज रेफर टू आवर मेन वीडियो।
ಎರಡನೇ ಹಂತ ಯಾರ ಹಂತ? ಎರಡನೇ ಹಂತದ ಮತದಾನ ಮುಕ್ತಾಯ. ನಮಸ್ಕಾರ, ನಾನು ರವೀಶ್ ಕುಮಾರ್. 543 ಲೋಕಸಭಾ ಸ್ಥಾನಗಳ ಪೈಕಿ 190 ಕ್ಷೇತ್ರಗಳಿಗೆ ಮತದಾನ ಪೂರ್ಣಗೊಂಡಿದೆ. ಇಲ್ಲಿಂದ ಜನರು ವಿಜೇತರ ಬಗ್ಗೆ ತಾಳ್ಮೆ ಕಳೆದುಕೊಳ್ಳಲು ಪ್ರಾರಂಭಿಸಿದಾಗ ಚುನಾವಣೆಯು ಆ ಹಂತವನ್ನು ಪ್ರವೇಶಿಸುತ್ತದೆ. ಚರ್ಚೆಗಳಲ್ಲಿ ಒಂದು ಕ್ಷಣ ಬಿಜೆಪಿ ಗೆಲ್ಲುತ್ತದೆ ಮತ್ತು ಮುಂದಿನ ಕ್ಷಣ ಭಾರತ ಮೈತ್ರಿ. 2019 ಫಲಿತಾಂಶಗಳ ಪ್ರಕಾರ ಬಿಜೆಪಿ ಮತ್ತು ಭಾರತ ಮೈತ್ರಿಕೂಟದ ನಡುವೆ 7% ವ್ಯತ್ಯಾಸವಿದೆ ಎಂಬುದನ್ನು ನೆನಪಿಡಿ. ಈ ಅಂತರವನ್ನು ತುಂಬಬಹುದು, ಆದರೆ ಇದು ಸುಲಭದ ಕೆಲಸವಲ್ಲ. ಎರಡನೇ ಹಂತದ 88 ಸ್ಥಾನಗಳಲ್ಲಿ ಬಿಜೆಪಿ 54 ಸ್ಥಾನಗಳನ್ನು ಹೊಂದಿತ್ತು ಮತ್ತು ಕಾಂಗ್ರೆಸ್ 18. ಎರಡನೇ ಹಂತದ ನಂತರ ರಾಜಸ್ಥಾನದಲ್ಲಿ ಚುನಾವಣೆ ಮುಗಿದಿದೆ. 10 ವರ್ಷಗಳಿಂದ ಇಲ್ಲಿ ಕಾಂಗ್ರೆಸ್ಗೆ ಒಂದೇ ಒಂದು ಸ್ಥಾನ ಸಿಗಲಿಲ್ಲ. ಬಿಜೆಪಿ ಎಲ್ಲಾ 25 ಸ್ಥಾನಗಳನ್ನು ಗೆದ್ದಿತ್ತು. ಈ ಬಾರಿ ಇಲ್ಲಿ ಕಾಂಗ್ರೆಸ್ ಖಾತೆ ತೆರೆಯಲಿದೆಯೇ? ಬಿಜೆಪಿ 5 ಹೆಚ್ಚು ಸ್ಥಾನಗಳನ್ನು ಕಳೆದುಕೊಳ್ಳಲಿದೆಯೇ? ತಕ್ಷಣದ ತೀರ್ಮಾನಕ್ಕೆ ಬರುವ ಮೊದಲು 2019 ಚುನಾವಣೆಯಲ್ಲಿ ರಾಜಸ್ಥಾನದಲ್ಲಿ ಬಿಜೆಪಿ 2,00,000-6,00,000 ಹೆಚ್ಚು ಮತಗಳಿಂದ ಅನೇಕ ಸ್ಥಾನಗಳನ್ನು ಗೆದ್ದಿದೆ ಎಂಬುದನ್ನು ನೆನಪಿನಲ್ಲಿಡಿ. 2019 ಬಿಜೆಪಿಯ ಮತ ಹಂಚಿಕೆ ಶೇಕಡ 59%, ಕಾಂಗ್ರೆಸ್ನ ಮತ ಹಂಚಿಕೆ ಶೇಕಡ 35%. 25% ಮತಗಳು ಬಿಜೆಪಿಯಿಂದ ದೂರವಾಗುವಷ್ಟು ಬಿಜೆಪಿ ವಿರುದ್ಧ ಅಲೆ ಇದೆಯೇ? ಇದು ಸಂಭವಿಸಿದರೆ 2024 ಚುನಾವಣೆಯಲ್ಲಿ ಇದು ಬಹಳ ದೊಡ್ಡ ಘಟನೆಯಾಗಬಹುದು. ಹಾಗಾಗಿ ರಾಜಸ್ಥಾನದಿಂದ ಬರುವ ಸುದ್ದಿಗಳ ಮೇಲೆ ನಿಗಾ ಇರಿಸಿ. ಇದು ಆಗಬಹುದೇ ಅಥವಾ ಮತಗಳ ವ್ಯತ್ಯಾಸವು ತುಂಬಾ ಚಿಕ್ಕದಾಗಿದ್ದರೆ ಸ್ವಲ್ಪ ಬದಲಾವಣೆಯಾದರೂ ಬಿಜೆಪಿಗೆ ಎಲ್ಲಾ ಸ್ಥಾನಗಳನ್ನು ನೀಡುತ್ತದೆ? ತಜ್ಞರು ಇದನ್ನು ಒಪ್ಪುವುದಿಲ್ಲ. 5-10 ಸೀಟುಗಳನ್ನು ಕಳೆದುಕೊಳ್ಳುವ ಮಾತುಗಳನ್ನಾಡುತ್ತಿದ್ದಾರೆ. ಬಿಜೆಪಿ ವಿರುದ್ಧ ಅಸಮಾಧಾನವಿದ್ದರೂ ಅಷ್ಟೊಂದು ಮತಗಳು ಬಿಜೆಪಿ ಪಾಳಯದಿಂದ ಪಲ್ಲಟವಾಗುತ್ತಿದ್ದವೆ ಎಂಬುದು ಪ್ರಶ್ನೆ. 2019 ಚುನಾವಣೆ ವಿಭಿನ್ನವಾಗಿತ್ತು. ಪುಲ್ವಾಮಾದಲ್ಲಿ ನಡೆದ ಭಯೋತ್ಪಾದಕ ದಾಳಿ ಮತ್ತು ಬಾಲಾಕೋಟ್ ದಾಳಿಯಿಂದಾಗಿ ಮತದಾರನು ತನ್ನನ್ನು ಸೈನಿಕ ಎಂದು ಪರಿಗಣಿಸಲು ಪ್ರಾರಂಭಿಸಿದನು ಮತ್ತು ತಾನು ಮತ ಚಲಾಯಿಸುತ್ತಿಲ್ಲ, ಆದರೆ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ನೀಡುತ್ತಿದ್ದೇನೆ ಎಂದು ಭಾವಿಸಿದನು. ಈ ಬಾರಿ ಈ ಪ್ರದೇಶಗಳಲ್ಲಿ ಪ್ರಧಾನಿ 6 ರ್ಯಾಲಿಗಳನ್ನು ನಡೆಸಿದರೂ ಅಗ್ನಿವೀರ್ ಯೋಜನೆ ಬಗ್ಗೆ ಮಾತನಾಡಲಿಲ್ಲ. ಅಷ್ಟಕ್ಕೂ ಪ್ರಧಾನಿ ಮೋದಿಯವರು ಅಗ್ನಿವೀರನ ಗುಣಗಳನ್ನು ಹೇಳಿದ್ದರೆ ಜುಂಜುನಿನಿಂದ ಹಿಡಿದು ಚುರುವಿನವರೆಗಿನ ಯುವಕರು ಆತನ ಬಗ್ಗೆ ಹುಚ್ಚರಾಗುತ್ತಿರಲಿಲ್ಲವೇನು? 2019 ಯುವಕರು ಅಗ್ನಿವೀರ ಯೋಜನೆ ಮರೆತು ಬಿಜೆಪಿಗೆ ಮತ ಹಾಕುತ್ತಾರಾ? 2019 ಪ್ರಕಾರ ರಾಜಸ್ಥಾನದ ಬಗ್ಗೆ ಬಿಜೆಪಿ ಚಿಂತಿಸಬೇಕಾಗಿಲ್ಲ. ಆದರೆ ಮೊದಲ ಹಂತದ ಮತದಾನ ಶೇ.6%-ರಷ್ಟು ಕಡಿಮೆಯಾಗಿದೆ ಎಂಬ ಸುದ್ದಿ ಬಂದ ತಕ್ಷಣ ಪ್ರಧಾನಿ ಮಾತು ಬದಲಾಯಿತು. ಬನ್ಸ್ವಾರದ ಸಭೆಯಲ್ಲಿ ಅವರು ಮುಸ್ಲಿಮರು ಮತ್ತು ಮಂಗಳಸೂತ್ರದ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರು. ಪ್ರಧಾನಿ ಮೋದಿ ಮೊದಲ ಹಂತದಲ್ಲಿಯೇ ಊಹಿಸಿರಬೇಕು. ಅದಕ್ಕಾಗಿಯೇ ಬಿಜೆಪಿ ಕಾರ್ಯಕರ್ತರು ವೇದಿಕೆಯಲ್ಲ, ಬೂತ್ಗಳನ್ನು ನೋಡಿಕೊಳ್ಳಬೇಕು ಎಂದು ಚೂರು ಸಭೆಯಲ್ಲಿ ಮನವಿ ಮಾಡಿದರು. ಆದರೆ ಎರಡನೇ ಹಂತದ ಆಸನಗಳಿಗಾಗಿ ರ್ಯಾಲಿ ಮಾಡುವಾಗ ಪ್ರಧಾನಿ ಭಾಷಣದಲ್ಲಿ ಸುಳ್ಳು ಮತ್ತು ಕೋಮುವಾದ ತುಂಬಿತ್ತು. ಬನ್ಸ್ವಾರದ ರ್ಯಾಲಿಯಲ್ಲಿ ಮೋದಿಯವರು ಕಾಂಗ್ರೆಸ್ ಮಂಗಳಸೂತ್ರ ಹಿಡಿದು ಮುಸ್ಲಿಮರನ್ನು ಒಡೆಯುತ್ತದೆ ಎಂದು ಭಾಷಣ ಮಾಡಿದರು. ರಾಜ್ಯ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷ ಉಸ್ಮಾನ್ ಘನಿ ಈ ಹೇಳಿಕೆಯನ್ನು ಖಂಡಿಸಿದಾಗ ಅವರನ್ನು ಪಕ್ಷದಿಂದ ಹೊರಹಾಕಲಾಯಿತು. ಪಕ್ಷದ ವಿಶ್ವಾಸಾರ್ಹತೆಗೆ ಧಕ್ಕೆ ತಂದಿದ್ದಾರೆ ಎಂದು ಆರೋಪಿಸಿದ್ದಾರೆ. ಬನ್ಸ್ವಾರಾದಲ್ಲಿ ಪ್ರಧಾನಿ ನೀಡಿದ ಹೇಳಿಕೆಯನ್ನು ಘನಿ ಖಂಡಿಸಿದ್ದರು ಮತ್ತು ಈ ಹೇಳಿಕೆಯಿಂದ ರಾಜಸ್ಥಾನದಲ್ಲಿ ಪಕ್ಷವು ಕೆಲವು ಸ್ಥಾನಗಳನ್ನು ಕಳೆದುಕೊಳ್ಳಬಹುದು ಎಂದು ಹೇಳಿದ್ದಾರೆ. ಭಾರತದ ಇತಿಹಾಸದಲ್ಲಿ ದ್ವೇಷಪೂರಿತ ಭಾಷಣಕ್ಕಾಗಿ ನೋಟಿಸ್ ಪಡೆದ ಮೊದಲ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪ್ರಧಾನಿ ಮೋದಿ ಪಾತ್ರರಾಗಿದ್ದಾರೆ. ಮೋದಿಯವರ ಈ ದ್ವೇಷದ ಭಾಷಣವು ರಾಜಸ್ಥಾನದ ಎಲ್ಲ 25 ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲಲು ಸಹಾಯ ಮಾಡುತ್ತದೆಯೇ? ಸ್ವಾತಿ ಮಾಥೂರ್ ಮತ್ತು ಭಾನು ಪ್ರತಾಪ್ ಸಿಂಗ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಿಜೆಪಿಗೆ 15 ಸ್ಥಾನಗಳನ್ನು ತಲುಪುವುದು ಕಷ್ಟ ಎಂದು ವರದಿ ಮಾಡಿದ್ದಾರೆ. ಕೋಮುವಾದ, ದ್ವೇಷ, ಸುಳ್ಳಿನಿಂದ ಕೂಡಿದ ಈ ಭಾಷಣ ಬಿಜೆಪಿಯ ಕೋಟೆಯನ್ನು ಉಳಿಸಿದೆಯೇ ಅಥವಾ ರಾಜಸ್ಥಾನದ ಜನರ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲವೇ ಎಂದು ಎಲ್ಲರೂ ರಾಜಸ್ಥಾನದ ಫಲಿತಾಂಶಗಳನ್ನು ನೋಡುತ್ತಿದ್ದಾರೆ. ರಾಜಸ್ಥಾನದ ಭವಿಷ್ಯ ಉಜ್ವಲವಾಗಿರಲಿ. ಈ ಎಲ್ಲ ಸಂಗತಿಗಳಿಂದ ಮತದಾರರ ಮೇಲೆ ಪ್ರಭಾವ ಬೀರಿದರೆ ಏನು ಮಾಡಲು ಸಾಧ್ಯ? ಬಿಹಾರ ಮತ್ತು ಮಹಾರಾಷ್ಟ್ರದಲ್ಲಿ ಮಧ್ಯಾಹ್ನ 3 ಗಂಟೆಯವರೆಗೆ ಮತದಾನ ಬಹಳ ನಿಧಾನವಾಗಿತ್ತು. ಸಂಜೆ 5 ಗಂಟೆ ವೇಳೆಗೆ ಬಿಹಾರದಲ್ಲಿ 53.03% ಮತ್ತು ಮಹಾರಾಷ್ಟ್ರದಲ್ಲಿ 53.51% ಮತದಾನವಾಗಿದೆ. ಬಿಹಾರದ ಈ ಮತಗಟ್ಟೆಗಳಿಗೆ ಹೊರಗಿನಿಂದ ಬರುವ ಮತದಾರರನ್ನು ನೋಡುವ ಮೂಲಕ ನೀವು ರಾಜ್ಯದ ಆರ್ಥಿಕ ಸಮೀಕ್ಷೆಯನ್ನು ಮಾಡಬಹುದು, ಆದರೆ ನೀವು ಮಾಡಲಾಗುವುದಿಲ್ಲ. ಹೊರಗಿನ ರಾಜಕೀಯ ಸಮೀಕ್ಷೆಯು ಆಸಕ್ತಿದಾಯಕ ಒಳನೋಟಗಳನ್ನು ಬಹಿರಂಗಪಡಿಸುತ್ತದೆ. 20ಕ್ಕೂ ಹೆಚ್ಚು ವರ್ಷಗಳ ನಿತೀಶ್ ಕುಮಾರ್ ಅವರ ನಿರಂತರ ಆಡಳಿತದಲ್ಲಿ ಬಿಹಾರ ಇಷ್ಟು ಪ್ರಗತಿ ಸಾಧಿಸಿದ್ದರೆ ಮತ್ತು ನರೇಂದ್ರ ಮೋದಿಯವರ 10 ವರ್ಷಗಳಲ್ಲಿ ಬಿಹಾರ ಇನ್ನೂ ಮುಂದೆ ಹೋಗಬೇಕಾಗಬಹುದು ಎಂದು ಜನರ ಉಡುಗೆ ತೊಡುಗೆ ಸೂಚಿಸುತ್ತದೆ. ಬಹುಶಃ ಜನರು ತಮ್ಮ ಇಲ್ಲಿಯವರೆಗಿನ ಪ್ರಯಾಣದಿಂದ ತೃಪ್ತರಾಗಿದ್ದಾರೆ. ನಿರಂತರ ಬಡತನವು ಆರ್ಥಿಕ ಸಮೃದ್ಧಿಯ ಕನಸು ಕಾಣದಂತೆ ಅವರನ್ನು ದೂರ ಮಾಡಿದೆ. ಆರ್ಥಿಕ ಸಮೀಕ್ಷೆ ನಡೆಸಬಹುದು, ಆದರೆ ರಾಜಕೀಯ ಸಮೀಕ್ಷೆ ಕಷ್ಟ. ಭಾಗಲ್ಪುರದಲ್ಲಿ ಮಧ್ಯಾಹ್ನ 3 ಗಂಟೆಯಾದರೂ 0.40% ಮತದಾನ ನಡೆದಿರಲಿಲ್ಲ. ಪೂರ್ನಿಯಾ ಮತ್ತು ಕತಿಹಾರ್ನಲ್ಲಿ 47% ಮತದಾನವಾಗಿದೆ ಮತ್ತು ಕಿಶನ್ಗಂಜ್ನಲ್ಲಿ 45.58% ಮತದಾನವಾಗಿದೆ. ಆದಾಗ್ಯೂ ಬಿಹಾರದ ಎಲ್ಲಾ 5 ಸ್ಥಾನಗಳಲ್ಲಿ 50%ಕ್ಕಿಂತ ಕಡಿಮೆ ಮತದಾನವಾಗಿದೆ. ಮೊದಲ ಹಂತದಲ್ಲಿ ಬಿಹಾರದ 4 ಸ್ಥಾನಗಳಲ್ಲಿ ಮತದಾನ ನಡೆದಿದ್ದು ಇಡೀ ದೇಶದಲ್ಲೇ ಅತ್ಯಂತ ಕಡಿಮೆ ಶೇಕಡಾವಾರು ಮತದಾನವಾಗಿದ್ದು 50%ಕ್ಕಿಂತ ಕಡಿಮೆ. 2ನೇ ಹಂತದಲ್ಲಿ ಮಧ್ಯಾಹ್ನ 3ರವರೆಗಿನ ಅಂಕಿಅಂಶಗಳು ಸಹ ಉತ್ತೇಜನಕಾರಿಯಾಗಿ ಕಾಣಲಿಲ್ಲ. ಮತ ಹಾಕಲು ಬೇರೆ ರಾಜ್ಯಗಳಿಂದ ಜನ ಬರಲಿಲ್ಲವೇ ಅಥವಾ ಈ ಜಿಲ್ಲೆಗಳ ನಿವಾಸಿಗಳು ಉತ್ಸಾಹ ತೋರಲಿಲ್ಲವೇ? ಹೀಗಾಗಿ ಬಿಹಾರದ 9 ಸ್ಥಾನಗಳಿಗೆ ಮತದಾನ ಪೂರ್ಣಗೊಂಡಿದೆ. ಶಾಂತಿಯುತ ರಾಜ್ಯದಲ್ಲಿ 7 ಹಂತಗಳಲ್ಲಿ ಚುನಾವಣೆ ನಡೆಸುವುದು ಎಂದರೆ ಏನು ಎಂಬ ಪ್ರಶ್ನೆಗೂ ಯಾವುದೇ ಅರ್ಥವಿಲ್ಲ. ಕರ್ನಾಟಕದ 28 ಸ್ಥಾನಗಳ ಪೈಕಿ 14 ಕ್ಷೇತ್ರಗಳಲ್ಲಿ ಮತದಾನ ನಡೆದಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಮುಸ್ಲಿಂ ಮೀಸಲಾತಿ ಮತ್ತು ಹಿಜಾಬ್ ವಿಷಯ ಬಿಸಿ ಮುಟ್ಟಿದರೂ ಬಿಜೆಪಿ ಸೋತಿತ್ತು. ಅದರೊಂದಿಗೆ ಭ್ರಷ್ಟಾಚಾರದ ವಿಷಯವೂ ತಳುಕು ಹಾಕಿಕೊಂಡಿದೆ. ಈ ಬಾರಿ ಬಿಜೆಪಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸುತ್ತಿದೆ. ಅದರ ನಾಯಕ ಎಚ್ ಡಿ ದೇವೇಗೌಡರು ತಮ್ಮ ಅಧಿಕಾರಾವಧಿಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಸಿಕ್ಕಿತು ಎಂದು ಹೆಮ್ಮೆಯಿಂದ ಹೇಳುತ್ತಾರೆ. ಪ್ರಧಾನಿ ಮೋದಿಯವರು ಮಧ್ಯಪ್ರದೇಶ ಮತ್ತು ಇತರ ಹಿಂದಿ ರಾಜ್ಯಗಳಲ್ಲಿ ಇದನ್ನು ವಿಷಯ ಮಾಡಿದರು, ಆದರೆ ಒಮ್ಮೆಯೂ ದೇವೇಗೌಡರನ್ನು ಗುರಿಯಾಗಿಸಲಿಲ್ಲ. ಗುಜರಾತ್ನಲ್ಲೂ ಹಲವು ಮುಸ್ಲಿಂ ಜಾತಿಗಳಿಗೆ ಮೀಸಲಾತಿ ಇದೆ. ಬಿಹಾರದಲ್ಲಿ 1978ರಿಂದ ಹಿಂದುಳಿದ ಜಾತಿಯ ಮುಸ್ಲಿಮರಿಗೆ ಮೀಸಲಾತಿ ದೊರೆಯುತ್ತಿದೆ. ಮುಂಗೇರಿ ಲಾಲ್ ವರದಿಯಲ್ಲಿ ಅತಿ ಹಿಂದುಳಿದವರಿಗೆ ಮೀಸಲಾತಿ ನೀಡಿದಾಗ ಅತ್ಯಂತ ಹಿಂದುಳಿದವರಲ್ಲಿ ಹಿಂದುಳಿದ ಮುಸ್ಲಿಮರಿಗೂ ಮೀಸಲಾತಿ ನೀಡಲಾಗಿದೆ. ಈ ಬಾರಿ ಭಾರತ ರತ್ನ ಪುರಸ್ಕೃತರಾದ ಕರ್ಪೂರಿ ಠಾಕೂರ್ ಅವರ ಕಾಲದಲ್ಲಿ ಈ ಮೀಸಲಾತಿ ನೀಡಲಾಗಿದೆ. ಈ ಬಗ್ಗೆ ಪ್ರಧಾನಿ ಪ್ರಶ್ನೆ ಎತ್ತಬಹುದೇ? ಪ್ರಶ್ನೆಯೇ ಇಲ್ಲ. ಪತ್ರಿಕೆಗಳು ಮತ್ತು ಚಾನೆಲ್ಗಳು ಸಾರ್ವಜನಿಕರಿಗೆ ಈ ರೀತಿ ಹೇಳುವುದಿಲ್ಲ ಎಂಬ ಅಂಶದ ಮೇಲೆ ಅವರ ಸಂಪೂರ್ಣ ಭಾಷಣವಿದೆ. ಕೇಳುವವನಿಗೆ ಅದು ಕರ್ನಾಟಕದಲ್ಲಿ ಮಾತ್ರ ಎಂದು ಅನಿಸುತ್ತದೆ. ಜನರು ಮುಸ್ಲಿಮರನ್ನು ಎಷ್ಟು ದ್ವೇಷಿಸುತ್ತಾರೆಂದರೆ ಅವರ ಹೆಸರಿನಲ್ಲಿ ಪ್ರಧಾನಿ ಯಾವುದೇ ಸುಳ್ಳು ಹೇಳಿದರೆ ಅದು ಮತಗಳನ್ನು ಹುಟ್ಟುಹಾಕುತ್ತದೆಯೇ? ಈ ಕಾರ್ಖಾನೆ ಅದ್ಭುತವಾಗಿದೆ. ಪ್ರಭಾಷ್ ಜೋಶಿಯವರ ಹಿಂದೂ ಹೋನೆ ಕಾ ಧರ್ಮ ಪುಸ್ತಕ ಓದಿದ್ದೀರಾ? ಈ ಪುಸ್ತಕ ಕುಕ್ಕು ಎಫ್ಎಂನಲ್ಲಿ ಆಡಿಯೋಬುಕ್ ರೂಪದಲ್ಲಿ ಲಭ್ಯವಿದೆ. ಪ್ರಭಾಷ್ ಜೋಶಿಯವರ ಈ ಪುಸ್ತಕವು ಹಿಂದೂ ಧರ್ಮ ಮತ್ತು ಹಿಂದುತ್ವ ರಾಜಕೀಯವನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ಕುಕ್ಕು ಎಫ್ಎಂ ಪ್ಲಾಟ್ಫಾರ್ಮ್ನಲ್ಲಿ ನೀವು 5,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಉಚಿತವಾಗಿ ಕೇಳಬಹುದು. ಕುಕ್ಕು ಎಫ್ಎಂಗೆ ಚಂದಾದಾರರಾಗುವ ಮೂಲಕ ನೀವು 7 ದಿನಗಳ ಉಚಿತ ಪ್ರಯೋಗವನ್ನು ಪಡೆಯುತ್ತೀರಿ. 7 ದಿನಗಳ ನಂತರ ನೀವು ಚಂದಾದಾರಿಕೆ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಚುನಾವಣಾ ಆಯೋಗದ ಫ್ಲೈಯಿಂಗ್ ಸ್ಕ್ವಾಡ್ ಬಿಜೆಪಿ ಅಭ್ಯರ್ಥಿಯೊಬ್ಬರ ಮನೆಯಲ್ಲಿ 4,80,00,000 ನಗದು ವಶಪಡಿಸಿಕೊಂಡ ಸುದ್ದಿಯನ್ನು ನೀವು ಕೇಳಿರಬೇಕು. ಬಿಜೆಪಿ ಅಭ್ಯರ್ಥಿ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದ ಅಭ್ಯರ್ಥಿ ಧರ್ಮದ ಹೆಸರಿನಲ್ಲಿ ಮತ ಕೇಳುವ ವಿಡಿಯೋ ಪೋಸ್ಟ್ ಮಾಡಿದ್ದಕ್ಕಾಗಿ ತೇಜಸ್ವಿ ಸೂರ್ಯ ವಿರುದ್ಧವೂ ಇಂದು ಪ್ರಕರಣ ದಾಖಲಾಗಿದೆ. ತೇಜಸ್ವಿ ಸೂರ್ಯ ಇಂದು ಹಲವು ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದಾರೆ. ಒಂದು ವಿಡಿಯೋದಲ್ಲಿ ರಾಮಮಂದಿರದ ಹೆಸರಿನಲ್ಲಿ ಮತ ಕೇಳುತ್ತಿದ್ದರೆ ಇನ್ನೊಂದರಲ್ಲಿ 370ನೇ ವಿಧಿ ರದ್ದತಿಯ ಹೆಸರಿನಲ್ಲಿ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ. 3ನೇ ಬಾರಿ ಗೆಲ್ಲುತ್ತಾರಾ? ಫಲಿತಾಂಶದ ದಿನಕ್ಕಾಗಿ ಈ ಪ್ರಶ್ನೆಯನ್ನು ಇರಿಸಿ. ಬೆಂಗಳೂರು ದಕ್ಷಿಣದಲ್ಲಿ 0.49.37% ಮಾತ್ರ ಮತದಾನ ನಡೆದಿದೆ. ಇದು ಸಂಜೆ 5 ಗಂಟೆಯವರೆಗಿನ ಅಂಕಿಅಂಶವಾಗಿದ್ದು ಇದು ಮತ್ತಷ್ಟು ಹೆಚ್ಚಾಗಬಹುದು. ಬೆಂಗಳೂರಿನಲ್ಲಿ 4 ಲೋಕಸಭಾ ಸ್ಥಾನಗಳಿವೆ. ಸಂಜೆ 5 ಗಂಟೆಯವರೆಗೆ ಈ 4 ಸೀಟುಗಳ ಸರಾಸರಿ 53%ಇದ್ದರೆ ಕರ್ನಾಟಕದ 14 ಸೀಟುಗಳಲ್ಲಿ ಸಂಜೆ 5ರವರೆಗಿನ ಸರಾಸರಿ ಶೇಕಡ 63.9%. ಆದರೆ ಬಹಿರಂಗವಾಗಿ ಧರ್ಮದ ಹೆಸರಿನಲ್ಲಿ ಮತ ಕೇಳುತ್ತಿರುವುದು ಬಿಜೆಪಿಗೆ ಚುನಾವಣೆಯಲ್ಲಿ ಗೆದ್ದರೂ ಹಿಂದೂ ಮುಸ್ಲಿಂ ಬಿಟ್ಟರೆ ಬೇರೇನೂ ಸಮಸ್ಯೆ ಇಲ್ಲ ಎಂಬುದನ್ನು ತೋರಿಸುತ್ತದೆ. ಇದು ಎಷ್ಟು ಸುಲಭ! ಒಂದು ಧರ್ಮದವರನ್ನು ಗುರಿಯಾಗಿಸಿ ಚುನಾವಣೆ ಗೆಲ್ಲುವುದು ಕೆಲಸ ದಾಖಲೆ ಸರಿಯಿಲ್ಲದಿದ್ದಾಗ ಮಾತ್ರ ಅನಿವಾರ್ಯವಾಗುತ್ತದೆ. ಆದರೆ ಮುಸ್ಲಿಮರ ಮೇಲಿನ ದ್ವೇಷದ ವಿಷಯವು ಈ ದೇಶದಲ್ಲಿ ಅಸಂಖ್ಯಾತ ಜನರನ್ನು ಶಾಸಕರು ಮತ್ತು ಸಂಸದರನ್ನಾಗಿ ಮಾಡಿದೆ ಎಂಬುದಂತೂ ಸತ್ಯ. ಹಿಂದೂ ಅಸ್ಮಿತೆ ಕೂಡ ಸಂಸದನಾಗುವುದಕ್ಕೆ ಸಮಾನಾರ್ಥಕವಾಗಿದೆ. ಅದರ ಹೆಸರಿನಲ್ಲಿ ಮತಗಳನ್ನು ಪಡೆಯಬಹುದಾದಾಗ ಸಂಸದರು ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಏಕೆ ತಲೆಕೆಡಿಸಿಕೊಳ್ಳಬೇಕು? ಕರ್ನಾಟಕದ 28 ಸ್ಥಾನಗಳ ಪೈಕಿ ಬಿಜೆಪಿ 25 ಸ್ಥಾನಗಳನ್ನು ಹೊಂದಿತ್ತು. ಇಂದು ಮತದಾನ ನಡೆದ 14 ಸ್ಥಾನಗಳ ಪೈಕಿ ಬಿಜೆಪಿ 11 ಸ್ಥಾನಗಳನ್ನು ಹೊಂದಿತ್ತು. ಎಲ್ಲ 14 ಸೀಟುಗಳನ್ನು ಮೈತ್ರಿಕೂಟ ಗೆಲ್ಲಲಿದೆ ಎಂದು ಎಚ್ ಡಿ ದೇವೇಗೌಡ ಹೇಳಿಕೊಂಡಿದ್ದಾರೆ. ಜೆಡಿಎಸ್ನಿಂದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಕಾಂಗ್ರೆಸ್ನ ವೆಂಕಟರಮಣೇಗೌಡ ವಿರುದ್ಧ ಸ್ಪರ್ಧಿಸುತ್ತಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಪುಲ್ವಾಮಾ ಮತ್ತು ಮೋದಿ ಅಂಶದ ಬಗ್ಗೆ ಮಾಧ್ಯಮ ವಿಶ್ಲೇಷಣೆ ಬರೆದಿದೆ. ಆದರೆ ಈ ಬಾರಿ ಅಂತಹ ಯಾವುದೇ ವಿಷಯವು ಮತದಾರರಲ್ಲಿ ಪ್ರಾಬಲ್ಯ ಹೊಂದಿಲ್ಲ. ಕಾಂಗ್ರೆಸ್ ಸೋಲಿಸಲು ಬಿಜೆಪಿ ಜೊತೆ ಒಪ್ಪಂದ ಮಾಡಿಕೊಂಡಿದ್ದೇವೆ ಎಂದು ದೇವೇಗೌಡರು ಹೇಳಿದ್ದರು. ಈ ಬಾರಿ ಕಾಂಗ್ರೆಸ್ಗೆ ಕಡಿವಾಣ ಹಾಕಲು ಸಾಧ್ಯವೇ? ಹಾಗೆ ಮಾಡಿದರೆ ಯಾರ ಸೀಟು ತಿನ್ನುತ್ತದೆ? ರಾಜಸ್ಥಾನದಂತೆಯೇ ಈ ರಾಜ್ಯದಲ್ಲೂ ಕಾಂಗ್ರೆಸ್ ತನ್ನ ಕಾರ್ಯವೈಖರಿಯನ್ನು ಸುಧಾರಿಸಿಕೊಳ್ಳುವ ಆಶಯ ಹೊಂದಿದೆ. ಕಾಂಗ್ರೆಸ್ನ 5 ಖಾತ್ರಿ ಯೋಜನೆ ಬಿಜೆಪಿಗೆ ತೀವ್ರ ಪೈಪೋಟಿ ನೀಡುತ್ತಿದೆ. ಇದು ಪ್ರಭಾವ ಬೀರಿದರೆ ಕಾಂಗ್ರೆಸ್ ಸಾಧನೆ ಸುಧಾರಿಸಬಹುದು. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ತಮ್ಮ ನಾಯಕತ್ವ ಮತ್ತು ಚುನಾವಣಾ ಕೌಶಲ್ಯವನ್ನು ಮತ್ತೊಮ್ಮೆ ಇಲ್ಲಿ ಪುನರಾವರ್ತಿಸಬೇಕಾಗಿದೆ. 2019ರಲ್ಲಿ ಬಿಜೆಪಿ 300ಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸಿತು ಮತ್ತು ಕರ್ನಾಟಕದ ಯಶಸ್ಸು ಅದಕ್ಕೆ ಪ್ರಮುಖ ಕೊಡುಗೆ ನೀಡಿತು. ಬಿಜೆಪಿಯ ಬಳಿ ಸಾವಿರಾರು ಕೋಟಿ ದೇಣಿಗೆ, ಮಾನವ ಸಂಪನ್ಮೂಲ, ತನಿಖಾ ಸಂಸ್ಥೆಗಳ ಅಧಿಕಾರ, ಗೋಡಿ ಮಾಧ್ಯಮ ವ್ಯವಸ್ಥೆ ಇದೆ. ಈ ಪಕ್ಷ ತನ್ನ ಖಾತೆ ತೆರೆಯದಿದ್ದರೂ ಎಲ್ಲ ರೀತಿಯಲ್ಲೂ ಬಲಿಷ್ಠವಾಗಿ ಕಾಣುತ್ತದೆ. ಬಿಜೆಪಿಯ ರ್ಯಾಲಿಗಳನ್ನು ನೋಡಿದರೆ ಗೆಲ್ಲಲು ಸಾಧ್ಯವಾಗದ ಕ್ಷೇತ್ರಗಳಲ್ಲಿಯೂ ಬಿಜೆಪಿಯೇ ಗೆಲ್ಲುತ್ತದೆ ಎಂಬ ಭಾವನೆ ಮೂಡುತ್ತದೆ. ಈ ಬಾರಿ ಕೇರಳದಲ್ಲಿ ಬಿಜೆಪಿ ಖಾತೆ ತೆರೆಯಲಿದೆಯೇ ಎಂಬುದು ದೊಡ್ಡ ಪ್ರಶ್ನೆ. ನರೇಂದ್ರ ಮೋದಿ 2014ರಿಂದ ದೇಶದ ರಾಜಕೀಯವನ್ನು ಆಳುತ್ತಿದ್ದಾರೆ. ಕೇರಳದಲ್ಲಿ ಬಿಜೆಪಿ ಸಾಕಷ್ಟು ಪ್ರಯತ್ನ ನಡೆಸಿದೆ. 2014ರಿಂದ ಇಲ್ಲಿ ಭವ್ಯ ರ್ಯಾಲಿಗಳನ್ನು ನಡೆಸುತ್ತಿರುವ ಮೋದಿ ಕೆಲವೊಮ್ಮೆ ಇಲ್ಲಿನ ಮಠಗಳನ್ನು ಸಂತುಷ್ಟಗೊಳಿಸಲು ಯತ್ನಿಸುತ್ತಾರೆ. ಕೆಲವೊಮ್ಮೆ ಕ್ರೈಸ್ತ ಸಂಘಟನೆಗಳನ್ನು ಸೇರಿಸಿಕೊಂಡ ಸುದ್ದಿಯೂ ಇದೆ. ಎಷ್ಟೇ ಪ್ರಯತ್ನ ಮಾಡಿದರೂ 10 ವರ್ಷಗಳಲ್ಲಿ ಕೇರಳದಲ್ಲಿ ಬಿಜೆಪಿಗೆ ಒಂದೇ ಒಂದು ಸ್ಥಾನವೂ ಸಿಗಲಿಲ್ಲ. ಈ ಬಾರಿ ಗೆಲ್ಲುತ್ತಾರಾ? ಚುನಾವಣೆಯ ಸಮಯದಲ್ಲಿ ದೂರದರ್ಶನದಲ್ಲಿ ಮತ್ತು ಕ್ವೋಟ್ ಕೇರಳ ಕಥೆ ಮತ್ತು ಕ್ವೋಟ್ ಎರಡು ಬಾರಿ ಪ್ರಸಾರವಾಯಿತು. ಕೇರಳ ಸರ್ಕಾರವೇ ಇದನ್ನು ಖಂಡಿಸಿದ್ದು ತಜ್ಞರು ಕೂಡ ಈ ಚಿತ್ರಕ್ಕೆ ಸಂಬಂಧಿಸಿದ ಹಲವು ವಿಷಯಗಳನ್ನು ಅಲ್ಲಗಳೆದಿದ್ದಾರೆ. ಕೇರಳ ಬಿಜೆಪಿ ಅಧ್ಯಕ್ಷ ರಾಹುಲ್ ಗಾಂಧಿ ವಿರುದ್ಧ ವಯನಾಡಿನಲ್ಲಿ ಸ್ಪರ್ಧಿಸುತ್ತಿದ್ದಾರೆ. ಬಿಜೆಪಿಯವರು ಎಲ್ಲವನ್ನೂ ಮಾಡುತ್ತಾರೆ. ಇದು ಪ್ರಚಾರ ಚಿತ್ರದಿಂದ ನಿರೀಕ್ಷೆಗಳನ್ನು ಹೊಂದಿದೆ ಮತ್ತು ಅದನ್ನು ಎರಡು ಬಾರಿ ಪ್ರಸಾರ ಮಾಡುತ್ತದೆ. ಕೇರಳದ 20 ಸ್ಥಾನಗಳಲ್ಲಿ ಈ ಬಾರಿಯೂ ಅದರ ಖಾತೆ ಶೂನ್ಯವಾಗಿ ಉಳಿಯುತ್ತದೆಯೇ ಅಥವಾ ಅದು ತೆರೆಯುತ್ತದೆಯೇ? ತಮಿಳುನಾಡಿನ ಬಗ್ಗೆಯೂ ಇದೇ ಪ್ರಶ್ನೆ ಕೇಳಲಾಗುತ್ತಿದೆ. ಕರ್ನಾಟಕದಲ್ಲಿ ಬಿಜೆಪಿಯ ಮತಗಳಿಕೆ ಕುಸಿದರೆ 2024ರ ಗೆಲುವು ದಕ್ಷಿಣದಲ್ಲಿ ಮಸುಕಾದಂತಾಗುತ್ತದೆ. ದಕ್ಷಿಣ ಬಿಜೆಪಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದಂತೆ ನೋಡಬಹುದು. ಈಗ ಉತ್ತರ ಪ್ರದೇಶಕ್ಕೆ ಬರೋಣ. ಇಲ್ಲಿ 8 ಸ್ಥಾನಗಳಿಗೆ ಇಂದು ಮತದಾನ ನಡೆದಿದೆ. ಗಾಜಿಯಾಬಾದ್, ಗೌತಮ್ ಬುದ್ಧ ನಗರ ಮತ್ತು ಮಥುರಾ ಬಿಜೆಪಿ ಸ್ಥಾನಗಳಾಗಿವೆ. ಮತಗಟ್ಟೆಗಳಲ್ಲಿ ಸರದಿಯಲ್ಲಿ ನಿಂತಿರುವ ಮತದಾರರು ಆ ಅಭ್ಯರ್ಥಿಗಳ ಅದೃಷ್ಟವನ್ನು ಬದಲಾಯಿಸಲು ಬಂದಿದ್ದಾರೆ. ತಮ್ಮನ್ನು ಅಲ್ಲ, ಯಾರನ್ನೂ ಅನೇಕ ಜನರು ಗುರುತಿಸುವುದಿಲ್ಲ. ಇತ್ತೀಚೆಗೆ ಕೆಲವರು ಕೇಳಿದ್ದಾರೆ, ಯಾವುದೇ ಕೆಲಸ ಮಾಡದೆ ಚುನಾವಣೆ ಗೆಲ್ಲಬಹುದು, ಸಾಕಷ್ಟು ಕೆಲಸ ಮಾಡಿದ ನಂತರವೂ ಚುನಾವಣೆಯಲ್ಲಿ ಸೋಲಬಹುದು. ಭಾರತದ ರಾಜಕೀಯದಲ್ಲಿ ಸೋಲು ಗೆಲುವಿಗೆ ನಿಶ್ಚಿತ ಸೂತ್ರವಿಲ್ಲ. ಇಬ್ಬರು ಚಲನಚಿತ್ರ ನಟರು ಮಥುರಾ ಮತ್ತು ಮೀರತ್ನಿಂದ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾರೆ. ಹೇಮಾ ಮಾಲಿನಿಯವರ ಅನೇಕ ಸಂದರ್ಶನಗಳು ಮಾಧ್ಯಮಗಳಲ್ಲಿ ಪ್ರಸಾರವಾಗಿವೆ. ಅದರಲ್ಲಿ ಅವರು ತಮ್ಮ ಕೆಲಸದ ಬಗ್ಗೆ ಮಾತನಾಡುವಾಗ ಅವರು ದುರ್ಬಲರಾಗಿದ್ದಾರೆ. ಆದರೆ ಹೇಮಾ ಮಾಲಿನಿ 10 ವರ್ಷಗಳಿಂದ ಅಲ್ಲಿ ಸಂಸದರಾಗಿದ್ದಾರೆ. ಆಕೆ ಅಲ್ಲಿಂದ ಗೆಲ್ಲುತ್ತಾಳೋ ತನ್ನ ಕೆಲಸದಿಂದಲೋ ಅಥವಾ ಇನ್ನೇನಾದರೂ ಕಾರಣದಿಂದಲೋ ಯೋಚಿಸಬೇಕು. ಈ ಬಾರಿಯೂ ಹೇಮಾ ಮಾಲಿನಿ ಗೆದ್ದರೆ ಭಾರತದ ಚುನಾವಣೆಯನ್ನು ನರೇಂದ್ರ ಮೋದಿ ಅಲೆಯ ಮಸೂರದಿಂದ ಮಾತ್ರ ನೋಡಬಾರದು. ಮಥುರಾದಲ್ಲಿ ಹೋಳಿ ಬಗ್ಗೆ ಬಿಜೆಪಿ ನಾಯಕರು ಹಲವು ಬಾರಿ ಮಾತನಾಡಿದ್ದಾರೆ. ಮೋದಿ ಮತ್ತು ಯೋಗಿ ಇಬ್ಬರು ಕಾಶಿ ಮತ್ತು ಅಯೋಧ್ಯೆಯ ಕಡೆಗೆ ಬೆಟ್ಟು ಮಾಡಿದ್ದಾರೆ. ಜೊತೆಗೆ ಮಥುರಾದ ವಿವಾದಾತ್ಮಕ ವಿಷಯಗಳು. ಮೀರತ್ನಲ್ಲಿ ಅರುಣ್ ಗೋವಿಲ್ ಕೂಡ ಹೇಮಾ ಮಾಲಿನಿಯಂತೆ ಪ್ರಶ್ನೆಗಳ ಮುಂದೆ ತತ್ತರಿಸುತ್ತಿದ್ದಾರೆ. ಆದಾಗ್ಯೂ ಯುಪಿಯಲ್ಲಿ ಬಿಜೆಪಿಯ ಆತ್ಮವಿಶ್ವಾಸವು ಸ್ಪಷ್ಟವಾಗಿದೆ, ಏಕೆಂದರೆ ಅದು ಎಲ್ಲಿಂದಲಾದರೂ ಯಾರನ್ನಾದರೂ ಕಣಕ್ಕಿಳಿಸಬಹುದು ಎಂದು ನಂಬುತ್ತದೆ. ಉತ್ತರ ಪ್ರದೇಶದಲ್ಲಿ ಮಥುರಾ ಅತ್ಯಂತ ಕಡಿಮೆ ಮತದಾನವಾಗಿದೆ. ಎಲ್ಲರ ಕಣ್ಣು ಬಾಗ್ಪತ್ ಸೀಟಿನತ್ತ ನೆಟ್ಟಿದೆ. ಎಸ್ಪಿ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿಗೆ ಪೈಪೋಟಿ ನೀಡಲು ಸಾಧ್ಯವೇ? ಉತ್ತರ ಪ್ರದೇಶದಲ್ಲಿ ಮೊದಲ ಹಂತದಲ್ಲಿ 61% ಮತದಾನವಾಗಿದೆ. ಎರಡನೇ ಹಂತದಲ್ಲಿ 5 PM ವರೆಗಿನ ಅಂಕಿಅಂಶಗಳು ಯುಪಿ ದೇಶದಲ್ಲಿ ಅತ್ಯಂತ ಕಡಿಮೆ ಮತದಾನವನ್ನು ಕಂಡಿದೆ ಎಂದು ಸೂಚಿಸುತ್ತದೆ. ಈ ಸಮಯದಲ್ಲಿ ಮತದಾರ ಉತ್ಸಾಹ ಅಥವಾ ಅಸಡ್ಡೆ ತೋರಿದ್ದಾನೆ ಎಂದು ಯಾವುದೇ ಪಕ್ಷ ಹೇಳಿಕೊಳ್ಳುವುದಿಲ್ಲ. ಎಲ್ಲರೂ ಹಕ್ಕು ಚಲಾಯಿಸುತ್ತಾರೆ. ಅಂದಹಾಗೆ ಕಡಿಮೆ ಮತದಾನದ ಬಗ್ಗೆ ನನಗೆ ಪ್ರಶ್ನೆಯಿದೆ. ಇನ್ನು ಧರ್ಮದ ವಿಚಾರ ಯುವಕರಲ್ಲಿ ಉತ್ಸಾಹ ಮೂಡಿಸುವುದಿಲ್ಲವೇ? ಏಕೆ? ಇದು ಕೇವಲ 10 ವರ್ಷಗಳು. ಯಾವುದೇ ಯುವಕ ತನ್ನ ಯೌವನದ ಕನಿಷ್ಠ 20 ವರ್ಷಗಳನ್ನು ಈ ವಿಷಯದ ಮೇಲೆ ಸುಲಭವಾಗಿ ವ್ಯರ್ಥ ಮಾಡಬಹುದು. ಹಿಂದಿ ಭಾಷಿಕ ರಾಜ್ಯಗಳ ಯುವಕರು ಧರ್ಮದ ವಿಚಾರದಲ್ಲಿ ಇಷ್ಟು ಬೇಗ ಬೇಸರಗೊಳ್ಳುತ್ತಾರೆ ಎಂದು ನಾನು ಭಾವಿಸುವುದಿಲ್ಲ. ಅವರ ಮೇಲೆ 10 ವರ್ಷಗಳ ಪರಿಶ್ರಮವಿದೆ ಎಂಬುದನ್ನು ಮರೆಯಬೇಡಿ. ಹಿಂದಿ ಮಾತನಾಡುವ ರಾಜ್ಯಗಳ ಯುವಕರು ಮತ್ತು ಮತದಾರರಿಗೆ ನನ್ನ ಬಳಿ ಕೆಲವು ಪ್ರಶ್ನೆಗಳಿವೆ. ಹಿಂದಿ ಮಾತನಾಡುವ ರಾಜ್ಯಗಳ ಮತದಾರರು ಎಷ್ಟು ಸಮಯ ಮತ್ತು ಎಷ್ಟು ರ್ಯಾಲಿಗಳು ಮತ್ತು ಭಾಷಣಗಳಲ್ಲಿ ಅದೇ ವಿಷಯವನ್ನು ಕೇಳುತ್ತಾರೆ? ಮೊದಲ ಸಾಲಿನಲ್ಲಿ ಮತ್ತು ಕೋಟ್ ಮುಸ್ಲಿಂ ಮತ್ತು ಕೋಟ್ ಬಂದರೆ ಮತ್ತು ಕೋಟ್ ದೇವಸ್ಥಾನ ಮತ್ತು ಕೋಟ್ ಎರಡನೇ ಸಾಲಿನಲ್ಲಿ ಬರುತ್ತದೆ ಮತ್ತು ಕೋಟ್ ಮಾಫಿಯಾ ಮತ್ತು ಕೋಟ್ ಮೂರನೇ ಸಾಲಿನಲ್ಲಿ ಬರುತ್ತದೆ ಮತ್ತು ಕೋಟ್ ಮಂಗಲಸೂತ್ರ ಮತ್ತು ಕೋಟ್ ನಾಲ್ಕನೇ ಸಾಲಿನಲ್ಲಿ ಬರುತ್ತದೆ ಮತ್ತು ಕೋಟ್ ಧ್ವನಿವರ್ಧಕ ಮತ್ತು ಕೋಟ್ ಐದನೇ ಸಾಲಿನಲ್ಲಿ ಬರುತ್ತದೆ ಮತ್ತು ಕೋಟ್ ಬುಲ್ಡೋಜರ್ 6ನೇ ಸಾಲಿನಲ್ಲಿ ಬರುತ್ತದೆ ಮತ್ತು ಕೋಟ್ ದೇವಾಲಯ ಮತ್ತು ಕೋಟ್ ಮತ್ತೆ 7ನೇ ಸಾಲಿನಲ್ಲಿ ಬರುತ್ತದೆ ಮತ್ತು ಕೋಟ್ ಮುಸ್ಲಿಂ ಮತ್ತು ಕೋಟ್ 8ನೇ ಸಾಲಿನಲ್ಲಿ ಬರುತ್ತದೆ. ಆದರೆ ಉದ್ಯೋಗವನ್ನು ಯಾವುದೇ ಸಾಲಿನಲ್ಲಿ ನಮೂದಿಸಿಲ್ಲ, ಕಾಲೇಜು ನಮೂದಿಸಿಲ್ಲ. ಅಂತಹ ಭಾಷಣಗಳನ್ನು ಹೇಗೆ ಮಾಡಬೇಕೆಂದು ನಿಮಗೆ ತಿಳಿದಿದ್ದರೆ ಮತ್ತು ಅದೇ ಭಾಷಣವನ್ನು 100 ರ್ಯಾಲಿಗಳಲ್ಲಿ ಪುನರಾವರ್ತಿಸಲು ಮತ್ತು ವರ್ಷಗಟ್ಟಲೆ ಅದೇ ಭಾಷಣದಿಂದ ಬೇಸರಗೊಳ್ಳದ ಸಾಮರ್ಥ್ಯವನ್ನು ಹೊಂದಿದ್ದರೆ ನನ್ನ ಮಾತುಗಳನ್ನು ಕೇಳಿ. ನೀವು ಯಾವುದೇ ಹಿಂದಿ ಮಾತನಾಡುವ ರಾಜ್ಯದಲ್ಲಿ ನಾಯಕರಾಗಬಹುದು. ಆದರೆ ಒಂದು ಪ್ರಶ್ನೆಯಿದೆ, ನಿಮಗೆ ಅಂತಹ ರಾಜಕೀಯ ಬೇಕೇ? ಈ ಕೋಮುವಾದದ ವಿಷಯವು ನಿಮಗೆ ಅಧಿಕಾರದ ಅಮೃತವನ್ನು ನೀಡುತ್ತದೆ, ಆದರೆ ಅಂತಹ ಅಮೃತವು ನಿಮಗೆ ಬೇಕೇ? ಅದರ ಬಗ್ಗೆ ಯೋಚಿಸು. ಈಗ ಮಹಾರಾಷ್ಟ್ರಕ್ಕೆ ಹೋಗೋಣ. ಇಂದು 8 ಸ್ಥಾನಗಳಲ್ಲಿ ಮತದಾನ ನಡೆದಿದೆ. ಈ ಬಾರಿ 2 ಪಕ್ಷಗಳು 2 ಹೋಳಾಗಿವೆ. ಎನ್ಸಿಪಿ 2 ಭಾಗಗಳಾಗಿ ವಿಭಜನೆಯಾಗಿದೆ. ಶರದ್ ಪವಾರ್ ಎನ್ಸಿಪಿ ಮತ್ತು ಅಜಿತ್ ಪವಾರ್ ಎನ್ಸಿಪಿ. ಶಿವಸೇನೆ 2 ಭಾಗಗಳನ್ನು ಹೊಂದಿದೆ, ಶಿವಸೇನೆ ಉದ್ಧವ್ ಮತ್ತು ಶಿವಸೇನೆ ಶಿಂಧೆ. ಎಂಎಸ್ಪಿಯನ್ನು ಖಾತರಿಪಡಿಸಲು ಬಿಜೆಪಿ ನಿರಾಕರಿಸಿದೆ, ಆದರೆ ಅದರ ಮಿತ್ರಪಕ್ಷ ಅಜಿತ್ ಪವಾರ್ ಎನ್ಸಿಪಿ ತನ್ನ ಪ್ರಣಾಳಿಕೆಯಲ್ಲಿ ಎಂಎಸ್ಪಿಯ ಕಾನೂನುಬದ್ಧ ಖಾತರಿಯನ್ನು ಭರವಸೆ ನೀಡಿದೆ. ಅದ್ಭುತ ಆಟ ನಡೆಯುತ್ತಿದೆ. ಗೋದಿ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಗಂಭೀರ ಚರ್ಚೆಯನ್ನು ನೀವು ನೋಡಿದ್ದೀರಾ? ಬುಲ್ಧಾನ, ಯವತ್ಮಾಲ್, ವಾಶಿಂ, ವಾರ್ಧಾ, ಅಮರಾವತಿ ಮತ್ತು ಅಕೋಲಾದಲ್ಲಿ ಮತದಾನ ನಡೆದಿದೆ. ಬುಲ್ಧಾನದಲ್ಲಿ ರೈತರು ತಮ್ಮ ಅಭ್ಯರ್ಥಿ ರವಿಕಾಂತ್ ತುಕ್ಕರ್ ಅವರನ್ನು ಕಣಕ್ಕಿಳಿಸಿದ್ದಾರೆ. ಉತ್ತರಾಖಂಡದ ತೆಹ್ರಿಯಿಂದ ಬೇರೋಜ್ಗರ್ ಸಂಘದ ಅಭ್ಯರ್ಥಿ ಬಾಬಿ ಪವಾರ್ ಸುದ್ದಿಯಲ್ಲಿದ್ದಾರೆ. ರವಿಕಾಂತ್ ತುಕ್ಕರ್ ಅವರನ್ನು ತಡೆಯಲು ಶಿಂಧೆ ಮತ್ತು ಅವರ ಸಚಿವರು ಇಲ್ಲಿ ಹಲವು ಸಭೆಗಳನ್ನು ನಡೆಸಿದ್ದಾರೆ. ತುಕ್ಕರ್ಗೆ ಹೋಗುವ ಮತಗಳಿಂದ ಯಾರ ಅವಕಾಶಗಳು ಹಾಳಾಗುತ್ತವೆ? ಸಾಕಷ್ಟು ಚರ್ಚೆಯಾಗುತ್ತಿದೆ. ಇದಲ್ಲದೆ ಮರಾಠವಾಡದಲ್ಲಿ ಹಿಂಗೋಲಿ, ನಾಂದೇಡ್, ಪರ್ಭಾಣಿ ಬರುತ್ತವೆ. ಮಹಾರಾಷ್ಟ್ರದ ಫಲಿತಾಂಶಗಳು ಮರಾಠಾ ಮೀಸಲಾತಿಯ ವಿಷಯವು ಬಿಜೆಪಿಯನ್ನು ಬಲಪಡಿಸುತ್ತದೆ ಎಂಬುದನ್ನು ತೋರಿಸುತ್ತದೆ. ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಮತದಾನ ನಡೆದಿಲ್ಲ, ಆದರೆ ಇಂದು ಬಂಗಾಳದಲ್ಲಿ 3 ಸ್ಥಾನಗಳಲ್ಲಿ ಮತದಾನ ನಡೆದಿದೆ. ಕಳೆದ ಬಾರಿಯೂ 3 ಸ್ಥಾನಗಳಲ್ಲಿ ಮಾತ್ರ ಮತದಾನ ನಡೆದಿತ್ತು. ಆಗ 0.82% ಮತದಾನ ನಡೆದಿದೆ. ಇಂದು ಸಂಜೆ 5 ಗಂಟೆಯವರೆಗೆ 0.72% ಮತದಾನ ನಡೆದಿದೆ. ನೀವು ಬಂಗಾಳದ ಚುನಾವಣೆಗಳನ್ನು ನೋಡುತ್ತಿದ್ದೀರಿ. 3 ಸ್ಥಾನಗಳಲ್ಲಿ ಮತದಾನ ನಡೆಯುತ್ತಿದೆ. ಒಂದೇ ಸೀಟಿನ ಹಂತ ಇದ್ದಿದ್ದರೆ ಚೆನ್ನಾಗಿತ್ತು. ವಾಸ್ತವವಾಗಿ ಈ ವಿಷಯಗಳ ಬಗ್ಗೆ ಮಾಧ್ಯಮಗಳಲ್ಲಿ ಸರಿಯಾದ ಚರ್ಚೆ ನಡೆಯುತ್ತಿಲ್ಲ. ಸರಿ, ಈಗ ಅದರ ಸಮಯ ಮುಗಿದಿದೆ. ಮತದಾನದ ಶೇಕಡಾವಾರು ಯಾರು ಗೆಲ್ಲುತ್ತಾರೆ ಮತ್ತು ಯಾರು ಸೋಲುತ್ತಾರೆ ಎಂಬುದರ ಬಗ್ಗೆ ಹೆಚ್ಚಿನ ಕಲ್ಪನೆಯನ್ನು ನೀಡುವುದಿಲ್ಲ. ಒಂದು ಪ್ರದೇಶದ ವಿವಿಧ ಮತಗಟ್ಟೆಗಳ ಮಾಹಿತಿಯು ಅಭ್ಯರ್ಥಿಯು ಎಲ್ಲಿಂದ ಮುನ್ನಡೆ ಪಡೆಯುತ್ತಿದ್ದಾರೆ ಎಂಬುದನ್ನು ತಿಳಿಸುತ್ತದೆ. ಎರಡನೇ ಹಂತದ ಮತದಾನವು ನಾಯಕನ ಮಾತಿನ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಎಂಬುದನ್ನು ನಿರೀಕ್ಷಿಸಿ. ಯಾವ ಪಕ್ಷ ನೀವು ಸಾರ್ವಜನಿಕರಾಗಿದ್ದರೆ ಈ ಚುನಾವಣೆಯನ್ನು ನಿಮ್ಮ ಸಮಸ್ಯೆಗಳಿಗೆ ತನ್ನಿ, ಇಲ್ಲದಿದ್ದರೆ ಪ್ರಧಾನಿಯವರು ಮೀಸಲಾತಿ ಅಥವಾ ಮಂಗಳಸೂತ್ರದ ನೆಪದಲ್ಲಿ ಮುಸ್ಲಿಮರನ್ನು ಬೆಳೆಸುತ್ತಲೇ ಇರುತ್ತಾರೆ. ನೀವು ನಿಜವಾದ ಸಮಸ್ಯೆಗಳನ್ನು ತರುತ್ತಲೇ ಇರಬೇಕಾಗುತ್ತದೆ. ನಮಸ್ಕಾರ, ನಾನು ರವೀಶ್ ಕುಮಾರ್.